ಈ ಪದ್ಯ ನಂಬರ್ 22. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವರ ಅಘವ ಕದವನು ಅನಗ ಎಂದು ಎನಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಮಾನಸ ಪೂಜೆಯನ್ನ ಹೇಳ್ತಾ ಇದ್ದಾರೆ. ಮಾನಸ ಪೂಜೆ ಹೇಗೆ ಮಾಡಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಮೋರ್ ದನ್ ದಟ್, ನಾವು ಏನೇ ಮಾಡಿದ್ರು ಮನಸ್ಸಿನಿಂದ ಮಾಡಬೇಕು. ದಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಹೇಗೆಂದ್ರೆ ಇದು ಅನೇಕ ರೀತಿಯಿಂದ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಒಂದು ಏನ್ ಹೇಳ್ತಾ ಇದ್ದಾರಂದ್ರೆ ನಾವು ಏನೇ ಕೊಡುವುದಾಗಿದ್ರು ನಮ್ ಮನಸ್ಸಿಟ್ಟು ಕೊಡಬೇಕು, ಮನಸ್ಸಿನಿಂದ ಕೊಡಬೇಕು ನಮ್ಮಲ್ಲಿ. ಯಾಕೆಂದ್ರೆ ಪೂಜೆ ಮಾಡುವ ವಿಧಾನ ನೀವು ನೋಡಿದ್ರೆ ಆ ವಿಧಾನದಲ್ಲಿ ಬರುತ್ತೆ. ಛತ್ರಂ ಸಮರ್ಪಯಾಮೆ, ಎಲ್ಲ ಎಲ್ಲ ಛತ್ರ ಚಾಮರ ವ್ಯಜನ ಪರ್ಯಂತ ಎಲ್ಲ ಏನು ಮುತ್ತು ರತ್ನ ಎಲ್ಲ ಇರುತ್ತೆ. ಬಟ್ ಒಂದು ಬಡವ ಇರ್ತಾನೆ, ಅವನಿಗೆ ಕೊಳ್ಳಕ್ಕೆ ಒಂದೇ ಇರಲ್ಲ. ಬಡವನೇ ಬೇಡ, ನಮ್ಮನ್ನೇ ತಗೊಂಡ್ರು ಇಲ್ಲೇ ಎಷ್ಟೋ ವಸ್ತುಗಳು ಸಿಕ್ಕೋದೇ ಇಲ್ಲ. ಪುಷ್ಪಗಳು ಆಗಲಿ ಏನೇ ಆಗಲಿ ಸಿಕ್ಕಲ್ಲ. ಅವಾಗ ಏನ್ ಮಾಡ್ಬೇಕು? ಅವಾಗ ದೇವರಿಗೆ ಪೂಜೆ ಮಾಡ್ಲಂಗಿರ್ಬೇಕು, ಅಥವಾ ನಮ್ಗೆ ಬಡತನ ಇದೆ, ಇಟ್ಸ್ ನಾಟ್ ಅವೈಲಬಲ್, ಸೊ ಅದನ್ನೆಲ್ಲ ಸ್ಕಿಪ್ ಮಾಡೋದ ಅಂದ್ರೆ ಹಾಗಲ್ಲ. ಬಿಕಾಸ್ ಪದ್ಯಮಾಲಾದಲ್ಲಿ ಜೇತಿಯತ್ತರೇ ಹೇಳಿದ್ದಾರೆ, ಎನಿಥಿಂಗ್ ನಿಮ್ಗೆ ಏನಾರು ಒಂದು ವಸ್ತು ಸಿಕ್ಕಲಂಗಿರುವಾಗ ನೀವು ಮನಸ್ಸಿನಿಂದ ನಿರ್ಮಾಣ ಮಾಡಿ, ಮನಸ್ಸಿನಿಂದ ಯೋಚನೆ ಮಾಡಿ, ಮನಸ್ಸಿನಿಂದ ಆ ವಸ್ತುವನ್ನ ಯೋಚನೆ ಮಾಡಿ ಭಗವಂತನಿಗೆ ಅದನ್ನೇ ಸಮರ್ಪಣೆ ಮಾಡಿ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ. ಬಿಕಾಸ್ ಮಾನಸಿಕ ಪೂಜೆ ಎಂಬುದು ದಾಸರು ವಿಷ್ಣುತೀರ್ಥರು ಅವರೆಲ್ಲ ಮಾನಸ ಪೂಜೆ ಬಗ್ಗೆನೆ ಬರೆದಿದ್ದಾರೆ. ಸೊ ಮಾನಸ ಪೂಜೆ ಎಂಬುದು ಇರಬೇಕು ಅಂದ್ರೆ ನೀವು ಮನಸ್ಸಿನಿಂದ ಎಲ್ಲ ಕೊಟ್ಟು ಬಿಡ್ತೀನಿ ದೇವರಿಗೆ, ದುಡ್ಡು ಕಾಸಿಂದ ನಾನೊಂದು ಮಾಡಲ್ಲ ಅಂದ್ರೆ ಅದು ಸರಿಯಲ್ಲ. ಇಲ್ಲಿ ಎಂಫಸಿಸ್ ಏನಂದ್ರೆ ಮನಸ್ಸು ಈಸ್ ಇಂಪಾರ್ಟೆಂಟ್. ನೀವು ಬಾಹ್ಯ ವಸ್ತುಗಳು ದೇವರು ಕೊಟ್ಟು ಅದನ್ನ ಕೊಡಿ, ಅದು ಇಲ್ಲಾಂಗ ಇರೋವಾಗ ಮನಸ್ಸಿನಿಂದ ನಿರ್ಮಾಣ ಮಾಡಿ ಕೊಡಿ. ಅದು ಇರೋವಾಗಲೂ ಮನಸ್ಸು ಇಟ್ಟು ಕೊಡಿ, ನಾಟ್ ಫಾರ್ ಎಕ್ಸ್ಟರ್ನಲ್ ಥಿಂಗ್. ನಿಮಗೆ ನಿಮ್ಮ ಮನಸ್ಸು ಅದೆಲ್ಲ ಇಟ್ಟು ನೀವು ಪೂಜೆ ಮಾಡಬೇಕು ಎಂಬುದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ಇದು ಫಸ್ಟ್ ಅರ್ಥನೇ ನೋಡೋಣ. ಫಸ್ಟ್ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ನೆನೆದು ಆ ಪದಾರ್ಥವನ್ನ ಚಂದಾಗಿ ಯೋಚನೆ ಮಾಡಿ ಅದಲ್ಲಿಯೇ ಥಾಟ್ ಇಟ್ಟು ಆ ಮನಸ್ಸಿನಿಂದ ನಿರ್ಮಾಣ ಮಾಡಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು. ನೆನೆದು ಕೊಡೆ. ಕೊಡೋದು ಅಂದ್ರೆ ಏನು? ದೇವರಿಗೆ ಕೊಡೋದು ಅಂದ್ರೆ ಏನು? ದೇವರಿಗೆ ಇಲ್ಲವ, ನಾವು ಕೊಟ್ಟ ತಾನ ಅವನಿಗೆ ಉಂಟಾ? ಹಾಗಲ್ಲ. ಕೊಡೋದು ಅಂದ್ರೆ ಇದು ಕರ್ಮ ಸಮರ್ಪಣೆ. ಹಿಂದೆ ಎಲ್ಲ ಬಂದಿದೆ, ಇದು ಕೊಡಿ ಅದು ಕೊಡಿ. ಪೂಜೆ ಮಾಡುವಾಗ ನಾವು ಒಂದು ಪುಷ್ಪಂ ಸಮರ್ಪಯಾಮಿ, ಪತ್ರಂ ಸಮರ್ಪಯಾಮಿ, ಒಂದೊಂದು ಇರೋದೆಲ್ಲ ಇಡ್ತೀವಿ, ಇಲ್ಲಂಗಿರುವಾಗ ನೀರಿಟ್ಟು ಬಿಡ್ತೀವಿ. ಇದು ಹೇಗೆ? ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೋದು. ಮನಸ್ಸಲ್ಲಿ ನಾವು ಆ ಒಂದು ಪದಾರ್ಥವನ್ನ ನಿರ್ಮಾಣ ಮಾಡಬೇಕು, ಅದನ್ನ ಕೊಡಬೇಕು ದೇವರಿಗೆ. ಹೇಗೆ ಕೊಡೋದು? ಮನಸ್ಸಲ್ಲಿ ನಿರ್ಮಾಣ ಮಾಡಿದನ್ನ ಹೇಗೆ ಕೊಡೋದು ಅಂದ್ರೆ, ಕೊಡೋದು ಅಂದ್ರೆ ನಮ್ಗೆ ಆ ಥಾಟ್, ಮನಸ್ಸಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಲ್ಲ ಆ ಥಾಟ್, ಮನಸ್ಸಿನಿಂದ ನಿರ್ಮಾಣ ಮಾಡಬೇಕು ಎಂಬೋ ಥಾಟ್, ಆ ಮನಸ್ಸಲ್ಲಿ ನಾವು ಮಾಡುವ ಮನೋಮಯಿ ಪ್ರತಿಮಾ, ಮನೋಮಯಿ ಅಂದ್ರೆ ನಾವು ಮನಸ್ಸಲ್ಲಿ ಬರೆಯುವಂತ ಆ ಚಿತ್ರ, ಅದು ಆ ಥಾಟ್. ನಾಟ್ ಓನ್ಲಿ ಇಲ್ಲಿ ಹೇಳುವಂತ ವಿಷಯ, ನಾಟ್ ಓನ್ಲಿ ಟ್ಯಾಂಜಿಬಲ್ ಎಂಟಿಟೀಸ್, ಪುಷ್ಪ ಪತ್ರ ಆಮೇಲೆ ವಜ್ರ ವೈಡೂರ್ಯ ಅಂತ ನೀವು ಈ ಪ್ರಪಂಚದಲ್ಲಿ ನೋಡುವುದು ಮಾತ್ರ ಅಲ್ಲ, ನೀವು ಮನಸ್ಸಲ್ಲಿ ಕಲ್ಪನೆ ಮಾಡುವಂತ ಆ ಪದಾರ್ಥಗಳನ್ನು ಭಗವಂತನೇ ನಿರ್ಮಾಣ ಮಾಡಿದ್ದಾನೆ. ಅಂದ್ರೆ ಏನಾಯ್ತು ಅಂದ್ರೆ, ನಾಟ್ ಓನ್ಲಿ ನಿಮ್ಗೆ ಕಣ್ಣಿಗೆ ಎಲ್ಲ ಕಾಣುತ್ತಲ್ಲ ಟ್ಯಾಂಜಿಬಲ್ ಎಂಟಿಟಿ ಅಂತ ಹೇಳ್ತೀವಲ್ಲ, ಅದು ಮಾತ್ರ ಕ್ರಿಯೇಟೆಡ್ ಭಗವಂತ ಅಲ್ಲ. ನಮ್ಮ ಶಾಸ್ತ್ರ ಪ್ರಕಾರ ಗಾಡ್ ಕ್ರಿಯೇಟೆಡ್ ನಾಟ್ ಓನ್ಲಿ ಈ ವಸ್ತುಗಳು, ಈವನ್ ನಮ್ಮ ಕನಸಲ್ಲಿ ಬರುತ್ತೆ ನೋಡಿ, ನಮ್ಮ ಕಲ್ಪನೆಯಲ್ಲಿ ಬರುತ್ತೆ ನೋಡಿ, ಥಾಟ್ ಅಂತ ಥಾಟ್ಸ್, ದ ವೇರಿಯಸ್ ಮನಸ್ಸಲ್ಲಿ ಬರುವಂತ ಥಾಟ್ಸ್, ಈವನ್ ದೋಸ್ ಥಾಟ್ಸ್, ದ ಥಾಟ್ ಪ್ರಾಸೆಸ್, ಎಲ್ಲವನ್ನೂ ಅವನೇ ರಚನೆ ಮಾಡಿದ್ದಾನೆ. ಹಿ ಈಸ್ ದ ಕ್ರಿಯೇಟರ್. ಅಂಬೋ ಚಿಂತನೆ, ಸರ್ವಕರ್ತೃತ್ವ ಚಿಂತನೆ ಬರಬೇಕು ಮನದೊಳಗೆ. ಸುಂದರ ಪದಾರ್ಥವ ನೆನೆದು, ಸುಂದರ ಪದಾರ್ಥ ನಾವು ನೆನೆಯಬೇಕಂದ್ರೆ ಆ ಮನೋಅಭಿಮಾನಿ ದೇವತೆಗಳು ಏನೋ ಒಂದು ನಾವು ಕಲ್ಪನೆ ಮಾಡುವಾಗ ಕೆಟ್ಟ ಕೆಟ್ಟ ಪದಾರ್ಥ ಬರಬಾರದು. ಆ ಮನೋಅಭಿಮಾನಿ ದೇವತೆ ಮೂಲಕವಾಗಿ ಭಗವಂತನ್ನೇ ಅದನ್ನನ್ನು ನಿರ್ಮಾಣ ಮಾಡಿದ್ದಾನ ಅಂಬೋ ಅಂತ ಥಾಟ್, ಅದೇ ಕೊಡೋದು ಅಂತ ಹೇಳೋದು. ಭಗವಂತನ ಕೈಯನ್ನ ನೋಡುವುದು, ಪ್ರತಿಯೊಂದು ನಾವು ದೇವರಿಗೆ ಪುಷ್ಪ ಪತ್ರ ಏನ್ ಇಡುವಾಗ್ಲೂ ಅದೇ ದೇವರಿಗೆ ಕೊಡೋದು ಅಂದ್ರೆ, ನಾವು ಕೊಟ್ರನೆ ಉಂಟ ದೇವರಿಗೆ ಪುಷ್ಪ ಫಲ ಕೊಟ್ರನೆ ದೇವರಿಗೆ ಅದು ಬೇಕಾಗಿದೆಯಾ ದೇವರಿಗೆ? ದೇವರು ಅಪ್ರಾಕೃತ. ಬಹಳ ಜನ ಕೇಳ್ತಾ ದೇವರಿಗೆ ಯಾಕೆ ಈ ಹಣ್ಣು, ದೇವರು ಏನ್ ತಕೊಂಡೇ ಇಲ್ಲವೇ? ದೇವ್ರ ಮುಂದೆ ಹಣ್ಣು ಇಡ್ತೀವಿ, ಆಮೇಲೆ ಅದನ್ನ ನಾವೇ ತಿಂದು ಬಿಡ್ತೀವಿ. ದೇವರಿಗೆ ಕೊಡೋದು ಅಂದ್ರೆ ಏನಂದ್ರೆ, ಇದೇ ಸಮರ್ಪಣ ಅಂಬುದು ಕರ್ಮ ಸಮರ್ಪಣ. ಈ ಫಲ, ಈ ಏನೇ ವಸ್ತು, ಬೋತ್ ನಮ್ಮ ಮನಸ್ಸಲ್ಲಿ ನಿರ್ಮಾಣ ಮಾಡುವ ವಸ್ತುಗಳಾಗಲಿ, ಈ ಪ್ರಪಂಚದಲ್ಲಿ ಇರುವಂತ ಈ ವಸ್ತುಗಳಾಗಲಿ, ಭಗವಂತ ಕೊಟ್ಟಿದ್ದು ಇದು. ಇದರಲ್ಲಿ ಈ ಪದಾರ್ಥ ಒಳಗೆ ಭಗವಂತನೇ ತದ್ರೂಪ ತದಾಕಾರನಾಗಿ ನಿಂತಿದ್ದಾನೆ. ಆ ಮಾವಿನ ಹಣ್ಣಲ್ಲಿ ಆ ಮಾವಿನ ರುಚಿ ಬರಬೇಕಂದ್ರ ಅದೇ ರುಚಿಯಿಂದ ಅವನು ಅಲ್ಲಿ ನಿಂತು ಅದನ್ನ ನಿರ್ಮಾಣ ಮಾಡಿ ನಿರ್ವಹಿಸ್ತಾ ಇದ್ದಾನೆ. ಅದರಲ್ಲಿ ಅವನಿಗೆ ಒಂದು ಸಾರ ರೂಪ ಇರುತ್ತೆ, ಅದ ಆ ರೂಪ ಭಗವತ್ ರೂಪ ಅದರಲ್ಲಿ ಇರುತ್ತೆ. ಆ ಭಗವತ್ ರೂಪ ಇರುತ್ತೆ. ಆ ಭಗವತ್ ರೂಪಗೇನು, ಆ ಬಿಂಬದಲ್ಲಿ ಇರುಪ ನಾವು ದೇವರ ಮನೆಯಲ್ಲಿ ಇಟ್ಟಿರುವಂತ ಆ ಭಗವಂತನಿಗೇನು, ನಮ್ಮ ಮನಸ್ಸಲ್ಲಿ ಇರುವಂತ ನಮ್ಮ ಜೀವದಲ್ಲಿ ಇರುವಂತಹ ಬಿಂಬರೂಪನು ಒಂದೇ ಅವನು. ಅದು ಆ ತಿಳ್ಕೊಳ್ಳುವುದೇ ಕರ್ಮ ಸಮರ್ಪಣೆ ಎಂಬುದು. ಅದರಲ್ಲಿನೂ ಭಗವಂತ ಇದ್ದಾನೆ, ಭಗವಂತನ ನಿರ್ಮಾಣ ಮಾಡಿದ್ದಾನ ಅಂತ ತಿಳ್ಕೊಳ್ಳುವುದೇ ಕರ್ಮ ಸಮರ್ಪಣೆ. ಹಾಗೆ ನಾವು ಮನಸ್ಸಲ್ಲಿ ಈ ಪದಾರ್ಥವನ್ನ ನಿರ್ಮಾಣ ಮಾಡಿದ್ರೆ ಅದನ್ನ ಪ್ರೇರಣೆ ಕೊಟ್ಟವನು ಭಗವಂತನೇ, ಅದನ್ನ ಕರ್ತೃನು ಅವನೇ ಅಂತ ತಿಳ್ಕೊಳ್ಳುವುದೇ ನೆನೆದು ಕೊಡೆ. ಹಾಗೆ ನಾವು ಭಗವಂತನೇ ಮಾಡಿ ಮಾಡಿಸಿದ್ದಾನೆ, ಭಗವಂತನೇ ಅಲ್ಲಿ ನಿಂತಿದ್ದಾನೆ, ಭಗವಂತನೇ ಸರ್ವಕರ್ತೃ ಅಂತ ತಿಳ್ಕೊಂಡ್ರೆ ಕೈಕೊಂಡು ಅಂತಾರೆ. ಕೈಕೊಂಡು ಅಂದ್ರೆ ಹಿ ಅಕ್ಸೆಪ್ಟ್, ತಗೊಳ್ತಾನಂದ್ರೆ ಏನು, ಅನುಗ್ರಹ ಮಾಡ್ತಾನ. ಹಿ ಅಕ್ಸೆಪ್ಟ್ಸ್ ಅವರ್ ಅನುಸಂಧಾನವನ್ನ ಅವನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಹಿ ಅಪ್ರೂವ್ಸ್, ಅವನು ಕೈಕೊಂಡ್ರೆ ಏನಾಗತ್ತೆ, ಭಗವಂತ ಅದನ್ನ ನಾವು ಮನಸ್ಸಲ್ಲಿ ನಿರ್ಮಾಣ ಮಾಡಿ ಮನಸ್ಸಿನಲ್ಲಿ ಕಲ್ಪನೆ ಮಾಡಿ ನಾವು ಅವನಿಗೆ ಅರ್ಪಣೆ ಮಾಡಿಬಿಟ್ಟಿ, ಅವನು ನಮ್ಮ ಕನಸಿನೇ ನಮ್ಗೆ ಫಲವನ್ನ ಕೊಡೋದು, ಅವನ ಮನಸ್ಸಿನಿಂದ ನಮ್ಗೆ ಫಲ ಕೊಟ್ಟಿರ್ತಾನ ಅಂದ್ರೆ ಇಲ್ಲ. ಅವನು ಏನ್ ಮಾಡ್ತಾನಂದ್ರೆ ಬಲು ನೂತನ, ಆ ಭಗವಂತ ಒಳ್ಳೆ ರೀತಿಯಿಂದ ನಮಗೆ ಅದಕ್ಕೆ ಫಲವನ್ನ ಹೇಗೆ ಕೊಡ್ತಾನಂದ್ರೆ, ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ, ಒಂದು ಹೊಸ ಪದಾರ್ಥ, ಒಳ್ಳೆ ಚೆನ್ನಾಗಿ ಇರುವಂತ ಪದಾರ್ಥ, ಒಂದು ಗಂಧ, ಒಂದು ತುಂಬಾ ವಾಸನೆಯಿಂದ ನಾವು ಒಂದು ಫಲ, ಒಂದು ಮನಸ್ಸಲ್ಲಿ ಒಂದು ಕಾಲ್ಪನಿಕ ಕಲ್ಪನೆ ಮಾಡಿದ್ದ ಒಂದು ಫಲವನ್ನ ನಾವು ಕೊಡ್ತೀವಿ, ಅದಕ್ಕೆ ವಾಸನೆ ಗೀಸನೆ ಏನಿರುತ್ತೆ ಒಂದು ಇಲ್ಲ. ಬಟ್ ಅವನು ಕೊಡೋದು, ಅವನು ನಮ್ಗೆ ರಿಸಲ್ಟ್ ಕೊಡೋದು ಒಂದು ವಾಸನೆಯಿಂದ ಕೂಡಿದಂತ ಒಂದು ಹಣ್ಣನ್ನ ಕೊಡ್ತಾನ. ನಾವು ಒಂದು ಪದಾರ್ಥವನ್ನ ಅವನಿಗೆ ನಿರ್ಮಾಣ ಮಾಡಿ ಅವನಿಗೆ ಕೊಟ್ರೆ ಅವನು ನಮಗೆ ನಿಜವಾಗ್ಲೂ ಒಂದು ಪದಾರ್ಥವನ್ನ ಒಳ್ಳೆ ರೀತಿಯಿಂದ ಒಂದು ಹೊಸ ಪದಾರ್ಥವನ್ನ ಕೊಡ್ತಾನ. ಒಂದು ಚಂದಾಗಿ ಒಂದು ಕಲ್ಪನೆ ಮಾಡಿ ನಾವು ಕೊಟ್ರೆ ನಿಜವಾಗ್ಲೂ ಅವನು ನಮ್ಗೆ ಒಂದು ಚಂದಾಗಿರುವಂತ ಒಂದು ವಸ್ತುವನ್ನ ನಮ್ಗೆ ಕೊಡ್ತಾನ. ಸೊ ಅದಕ್ಕೆ ಬಲು ನೂತನ ಸುಶೋಭಿತ ಗಂಧ ಸುರಸ ಉಪೇತ ಫಲರಾಶಿ, ಅಷ್ಟು ಒಂದು ಫಲವನ್ನ ಅವನು ಭಗವಂತ ಕೊಡ್ತಾನಂತ ಹೇಳ್ತಾ ಇದ್ದಾರೆ. ಹಾಗೆ ಅದು ಮಾತ್ರ ಅಲ್ಲ, ಇದೆಲ್ಲ ನಾವು ಕೊಟ್ಟದಕ್ಕೆ ಅವನು ಒಂದೊಂದು ಹೀಗೆ ಕೊಡ್ತಾನೆ. ನಾವು ಕನಸಲ್ಲಿ ನಾವೊಂದು ಕಲ್ಪನೆಯಲ್ಲಿ ಮಾಡಿ ಸಮರ್ಪಣೆ ಮಾಡಿದ್ದಕ್ಕೆ ನಿಜವಾಗ್ಲೂ ಒಂದೊಂದು ಕೊಡ್ತಾ ಇದ್ದಾನ ಅಂದ್ರ ಅದು ಮಾತ್ರ ಇಲ್ಲ, ಅವನು ಕೊಡೋದು ಹೇಗಿರುತ್ತಂದ್ರೆ ದ್ಯುನದಿ ನಿವಹಗಳಂತೆ. ಅಂದ್ರೆ ಒಂದು ದ್ಯುನದಿ ಅಂತಾರೆ, ಗಂಗಾನದಿ ದೇವಗಂಗಾ ಅಂತ ಹೇಳ್ತಾರೆ, ದ್ಯುನದಿ ಅಂತ ಹೇಳ್ತಾ ಇದ್ದಾರೆ. ಬರೀ ಗಂಗಾ ಅಂತ ಹೇಳ, ದ್ಯುನದಿ ಅಂದ್ರೆ ದೇವಗಂಗಾ ಯಾವತ್ತು ಸ್ವಚ್ಛೆಯಾಗಿ ಇರ್ತಾಳ ಅವಳು ನೀರು ಯಾವತ್ತು ಅಷ್ಟು ಇರುತ್ತೆ. ಅದಕ್ಕೆ ಕ್ಷೀಣ ಆಗೋದೇ ಇಲ್ಲ, ಯಾವತ್ತೂ ಕ್ಷೀಣ ಆಗೋದಿಲ್ಲ. ಅದು ಹೇಗೆಂದ್ರೆ ಪ್ರವಾಹ ಹಂಗೆ ಜ್ಯುನದಿ ನಿವಾಹಗಳಂತೆ ಅಂದ್ರೆ ನಿವಾಹ ಅಂದ್ರೆ ಅದನ್ನ ಗಂಗಾ ಪ್ರವಾಹ ಅಂತೆ ಅವನು ಕೊಡ್ತಾನೇ ಇರ್ತಾನಂತ, ಅವನು ಕೊಡ್ತಾನೇ ಇರ್ತಾನ. ದಟ್ ಈಸ್ ನಾನ್ ಸ್ಟಾಪ್. ನಾವು ಕೊಡೋದು ಏನೋ ಒಂದು ನಮ್ಮ ಮನಸ್ಸಲ್ಲಿ ನಿರ್ಮಾಣ ಮಾಡಿ ಕೊಟ್ಟಿದ್ದು, ಅವನು ಕೊಡೋದು ನಿಜವಾಗ್ಲೂ ನಮಗೆ ಕೊಡ್ತಾ ಇದ್ದಾನೆ. ಅದನ್ನು ಒಂದು ಗಂಗಾ ಪ್ರವಾಹದಂತೆ ಕೊಡ್ತಾನೇ ಇರ್ತಾನಂತ. ಕೊಟ್ಟು ಅದು ಮಾತ್ರ ಇಲ್ಲ, ಜುನದಿ ನಿವಹ ಅಂತೆ ಕೊಟ್ಟವರನ್ನು ಸದಾ ಸಂತೈಸುವನು. ಏನ್ ಮಾಡ್ತಾನಂದ್ರೆ ಅವ ಆ ಪದಾರ್ಥವನ್ನ ಮಾತ್ರ ಕೊಡೋದಲ್ಲ ಅವನು, ಅವನು ಯಾವಾಗ್ಲೂ ಸದಾ ಸಂತೈಸುವನು. ಯಾವತ್ತೂ ನಮಗೆ ಸಂತೋಷದಲ್ಲಿ ಇರ್ತಾನಂತೆ. ಅದ ಅಂದ್ರೆ ಮೋಕ್ಷದಲ್ಲಿ ಸದಾ ಸಂತೈಸುವುದು ಅಂದ್ರೆ ಮೋಕ್ಷದಲ್ಲಿ ಯಾವತ್ತು ಒನ್ಸ್ ಹಿ ಗಿವ್ಸ್ ದ ಮೋಕ್ಷ ಇಟ್ ಈಸ್ ಆನ್ ಗೋಯಿಂಗ್, ಅದಕ್ಕೆ ಎಂಡೇ ಇಲ್ಲ. ಅಷ್ಟು ಕೊಡ್ತಾನಂತ. ಕೊಟ್ಟು ಏನ್ ಮಾಡ್ತಾನಂತ ಅಂದ್ರೆ ಸದ್ಗುಣವ ಕದ್ದವರ, ಸದ್ಗುಣವ ಕದ್ದವರ ಅಂತ. ಸದ್ಗುಣವ ಕದ್ದವರ ಅಂದ್ರೆ ಏನು, ಕದಿಯೋದು ಅಂದ್ರೆ ಏನು ಅಂದ್ರೆ ನಮ್ದು ಒಂದು ವಸ್ತು ನಮ್ಮದಲ್ಲ, ನಮ್ಮದಿಲ್ಲಂಗಿರುವಂತ ಒಂದು ವಸ್ತುವನ್ನ ನಾವು ತಕ್ಕೊಳ್ಳೋದು, ಇನ್ನೊಬ್ರು ನೋಡ್ಲಾಂಗಿರುವಾಗ ತಕ್ಕೊಳ್ಳೋದು, ಇನ್ನೊಬ್ರಿಗೆ ಗೊತ್ತಿಲ್ಲಾಂಗಿರೋ ರೀತಿಯಿಂದ ತಕ್ಕೊಳ್ಳೋದಕ್ಕೆ ಕದಿಯೋದು ಅಂತ ಹೇಳ್ತೀವಿ. ನಿಮ್ಮನೆಗೆ ಬಂದು ನಿಮ್ಮನೇಲಿ ಇರುವಂತ ವಸ್ತುಗಳೆಲ್ಲ ನಿಮ್ದು, ನಿಮ್ಮನೆಗೆ ನಾನು ಬಂದು ನಿಮ್ಮನೆಯಿಂದ ಒಂದು ಲೋಟವನ್ನ ತಕ್ಕೊಂಡು ನನ್ ಮನೆಗೆ ಬಂದ್ರೆ ಅದು ಕದಿಯೋದು ಅಂತ ಹೇಳ್ತೀವಿ. ಯಾಕಂದ್ರೆ ಆ ಲೋಟ ನಿಮ್ದು, ಆ ಲೋಟವನ್ನ ನೀವು ಅಲ್ಲಿ ಇಲ್ಲಿ ಇರೋವಾಗ ನಾನು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಕೊಂಡ್ ಬಂದ್ಬಿಡ್ತೀನಿ, ಅದಕ್ಕೆ ಕದಿಯೋದು ಅಂತ ಹೇಳ್ತಾರೆ. ಇಲ್ಲಿ ಭಕ್ತರು ಏನ್ ಮಾಡ್ತಾರಂದ್ರ ಸದ್ಗುಣವ ಕದಿತಾರ ಅಂದ್ರೆ ಏನರ್ಥ ಅಂದ್ರೆ ನಾವು ಇದು ಒಂದು ಇದು ತಿರ್ಗಾ ಹೇಳೋದು ಧ್ಯಾನವನ್ನ, ಧ್ಯಾನ ಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ಮನಸ್ಸಲ್ಲಿ ನಾವು ಮಾಡುವಂತ ಇದು ಪೂರನು ಪದ್ಯ ಪೂರನು ಮಾನಸಿಕ ಪೂಜೆಯನ್ನೇ ಹೇಳ್ತಾ ಇದ್ದಾರೆ. ಮಾನಸಿಕ ಪೂಜೆ ದೇವರನ್ನ ನಾವು ಪೂಜೆ ಮಾಡುವುದು ಅಂದ್ರೆ ಏನು, ದೇವರು ಈ ಗುಣಗಳು, ಇವನೇ ಒಡೆಯ, ನೀನೇ ಕರ್ತೃ, ನೀನೇ ನಿರ್ಮಾಣ ಮಾಡಿದ್ದೆ, ನೀನೇ ಸರ್ವಕರ್ತೃ, ನೀನೇ ಕರುಣಾಳು, ಹೀಗೆ ಮನಸ್ಸಲ್ಲಿ ಇರಬೇಕು ಥಾಟ್ಸ್ ಯಾವತ್ತೂ ಇರಬೇಕು. ಅದಕ್ಕೆ ನಾವು ಅನುಸಂಧಾನ ಅಂತ ಕರಿತೀವಿ. ಸುಮ್ಮನೆ ಎಲ್ಲಾ ಕಡೆ ನೋಡ ಅನುಸಂಧಾನ ಬೇಕು, ಅನುಸಂಧಾನ ಬೇಕು. ಅನುಸಂಧಾನ ಅಂದ್ರೆ ಅನುಸೃತ್ಯ ಸಂಧಾನ. ಮನಸ್ಸಲ್ಲಿ ವೆನ್ ಯು ಡೂ ಸಮಥಿಂಗ್ ದ ಮನಸ್ಸಲ್ಲಿ ಆ ಥಾಟ್ಸ್ ಪ್ಯಾರಲಲ್ ಆಗಿರಬೇಕು. ಮನಸ್ಸಲ್ಲಿ ಇರುವಂತ ಥಾಟ್ಸ್ ನಮ್ಮ ಮನಸ್ಸಲ್ಲಿ ಹೇಗೆ ನಾನು ಪೂಜೆ ಮಾಡುವಾಗ ಯಾವ ಅನುಸಂಧಾನ ಇಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅದು ಮನಸ್ಸಲ್ಲಿ ಬುಚ್ಚಿರತ್ತೆ, ಹೊರಗಡೆ ಹೇಳಲ್ಲ. ಅದು ಅನುಸಂಧಾನ ಅಂಬುದು ಮನಸ್ಸಲ್ಲಿ ಇರತ್ತೆ. ಅದಕ್ಕೆ ಹೇಳ್ತಾರೆ ಈ ಅನುಸಂಧಾನ ಭಗವಂತ ಕರುಣಾಳು, ಕರುಣಾಳು 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 ಅಂತೀವಿ. ಕರುಣಾಳು ಅಂಬುದು ಭಗವಂತನ ಗುಣ. ಆ ಗುಣವನ್ನ ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಅದನ್ನೇ ಕದಿಯೋದು ಅಂತ ಹೇಳ್ತಾರೆ. ಇದು ಭಗವಂತನ ಗುಣ. ಕರುಣಾ ಅಂಬುದು ಭಗವಂತನ ಗುಣ. ಆ ಗುಣವನ್ನ ತಕ್ಕೊಂಡು ನನ್ನ ಮನಸ್ಸಲ್ಲಿ ನಾನು ಆಲೋಚನೆ ಮಾಡ್ತಾ ಇರ್ತೀನಿ. ಯಾರಿ ದೇವರಿಗೆ ಗೊತ್ತಿಲ್ಲಾಂಗ ಮಾಡೋದು ಸಾಧ್ಯನೇ ಇಲ್ಲ. ಅದರ್ಸ್ ಯಾರಿಗೇನು ನನ್ನ ಮನಸ್ಸಲ್ಲಿ ಎಂತ ಧ್ಯಾನ ಮಾಡ್ತೀನಿ ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕೆ ಕದಿಯೋದು ಅಂತ. ಈ ಸದ್ಗುಣವನ್ನ ಭಗವಂತನ ಈ ಗುಣವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಅನುಸಂಧಾನ ಮಾಡ್ತಾ ಇರೋದಕ್ಕೆ ಸದ್ಗುಣವ ಕದ್ದವರು ಅಂತ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರ ಅಂದ್ರೆ ಸದ್ಗುಣವ ಕದ್ದವರು ಅಂಬೋದಕ್ಕೆ ಕದ್ದೋದು ಅಂಬೋದು ಕದಿಯೋದು ಅಂತ ಅಂದ್ರೆ ತಿಳ್ಕೊಳ್ಳೋದಕ್ಕೆ ಭಗವಂತನ ಗುಣ. ಭಗವಂತ ಕರುಣಾಳು ಕರುಣಾಳು, ಅವನು ಕರುಣಾಮಯ, ಅವನು ಗುಣಿ, ಹೀಗೆ ನಾವು ತಿಳ್ಕೊಳ್ತೀವಲ್ಲ ಅವರ್ ಅಂಡರ್ಸ್ಟ್ಯಾಂಡಿಂಗ್, ಅದಕ್ಕೇನು ಕದಿಯೋದು ಅಂತ ಹೇಳ್ತಾರೆ. ಕದಿಯೋದಕ್ಕೆ ಕಲಿಯೋದು ಅಂತಾನು ಅರ್ಥ ಮಾಡ್ತಾರೆ. ಕದಿಯೋದಕ್ಕೆ ಕಲಿಯೋದು ಅಂತಾನು ಅರ್ಥ ಮಾಡಿದ್ದಾರೆ. ಸದ್ಗುಣವ ಕದ್ದವರನ್ನ ಕಲಿಯೋದು ಅಂತ, ಸದ್ಗುಣವ ಕಲಿಯೋದು ಅಂತಾನು ಒಂದು ಅರ್ಥ. ಇನ್ನೊಂದು ಯಾರಿಗೇನೋ ಗೊತ್ತಿಲ್ಲಂಗೆ ಮನಸ್ಸಲ್ಲಿ ನಾವು ಮಾಡುವ ಅನುಸಂಧಾನಕ್ಕೆ ಸದ್ಗುಣವ ಕದ್ದವರು ಅಂತ ಹೇಳ್ತಾರೆ. ಎರಡು ಅರ್ಥನು ಹೇಳ್ತಾರೆ. ಸದ್ಗುಣವ ಕದ್ದವರನ್ನ ನಾವು ಈ ತರ ಅವನ ಗುಣವನ್ನ ಕದ್ದು ನಮ್ಮ ಮನಸ್ಸಲ್ಲಿ ಅದು ಧ್ಯಾನ ಮಾಡ್ತಾ ಇದ್ರೆ ಅವನು ಏನು ಮಾಡ್ತಾನಂದ್ರೆ ಅವನು ಕಳ್ಳ, ನಾವು ಕದ್ದಿದ್ದೀವಿ, ಅವನ ಮಹಾಚೋರ ಅಂತ ಕರೀತಾರೆ. ಕೃಷ್ಣನ ಭಗವಂತನ ಭಾಗದಲ್ಲಿ ಚೋರ ಅಂತಾನೆ ಕರೀತಾ. ಅಂದ್ರೆ ಏನರ್ಥ ಚೋರ ಅಂದ್ರೆ ಏನು ಅಂದ್ರೆ ಅದೇ ಸೇಮ್ ಥಿಂಗ್. ಚೋರ ಅಂದ್ರೆ ಯಾರಿಗೇನು ಗೊತ್ತಿಲ್ಲಂಗೆ ಒಂದು ವಸ್ತುವನ್ನ ತಕ್ಕೊಳ್ಳೋದಕ್ಕೆ ಚೋರ ಅಂತ ಹೇಳ್ತಾರೆ. ಭಗವಂತಯ್ಯ ಎಷ್ಟು ದೊಡ್ಡ ಚೋರ ಅಂದ್ರೆ, ನಾವು ಭಗವಂತನ ನಮಸ್ಕಾರ ಮಾಡ್ತಾನೆ ಮಾಡೋವಾಗ ಅವನು ಏನ್ ಮಾಡ್ತಾನೆ, ನಾವು ಮಾಡಿದ ಪಾಪಗಳನ್ನ ತೆಗೆದು ಬಿಡ್ತಾನಂತ. ಅದು ಅವನ ಪಾಪ ತೆಗೆಯೋದು ನಮ್ಗೆ ಗೊತ್ತಾಗೋದೇ ಇಲ್ಲ, ನಮಗೆ ಗೊತ್ತಿಲ್ಲ ಹಂಗೆ ಆ ಪಾಪವನ್ನ ತೆಗೆದು ಬಿಡ್ತಾನಂತ, ಅದಕ್ಕೆ ಚೋರ ಅಂತ ಕರೀತಾರೆ. ಅಗಳ ಕದಿವನು, ಅವನೇನು ಕದಿತಾನ, ನಮ್ಮ ಅಘ ಅಂದ್ರ ಪಾಪ, ನಮ್ಮ ಪಾಪ ರಾಶಿಗಳನ್ನ ಕದಿತಾನ ಅವನು. ಅವನು ಯಾರು, ಅನಗ ಅನಗ ಅಂಬೋ ಹೆಸರಿನಿಂದ ಅವನು ಪಾಪವನ್ನ ಕದಿತಾನಂತ ಹೇಳ್ತಾರೆ. ಅನಗ ಅಂದ್ರೆ ಏನು, ಅನಗ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ, ಅನಗ ಅಂಬೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಪದ. ಅನಗ ಅಂದ್ರ ಪಾಪರಹಿತ, ನಮ್ಗೆ ಸಂದೇಹ ಬರುತ್ತೆ ಅವನು ಪಾಪವನ್ನ ಕದಿತಾನ, ಪಾಪವನ್ನ ಅವನು ತಕೊಂಡ ಆ ಪಾಪ ಎಲ್ಲಿ ಹೋಗುತ್ತೆ ಅಂದ್ರೆ ಅವನಿಗೆ ಪಾಪ ಇಲ್ಲ. ಅವನು ಪಾಪ ನಮ್ಮ ಪಾಪವನ್ನ ತಕೊಳ್ತಾನಂದ್ರೆ ಅವನಲ್ಲಿ ಪಾಪ ಹೋಗೋದಿಲ್ಲ, ಅವನು ಪಾಪರಹಿತ. ಸೊ ಅವನು ಪಾಪರಹಿತ ಮಾತ್ರ ಅಲ್ಲ, ನಮ್ಮ ಪಾಪವನ್ನು ಅವನು ತೆಗಿತಾನ. ಅದಕ್ಕೆ ಭಗವಂತನ ಅನಗ 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 ಅಂತ ಕರೀತಾರೆ. ನೀನು ಪಾಪರಹಿತ, ನೀನು ಪಾಪರಹಿತ ಅಂತ ನಾನು ತಿಳ್ಕೊಂಡ್ರೆ ನನ್ನ ಪಾಪಗಳು ಹೋಗತ್ತ ಅಂತ, ಅದಕ್ಕೆ ಅವನಿಗೆ ಅನಗ ಎಂದು ಎನಿಸಿ ಅಂತ ಹೇಳ್ತಾ ಇದ್ದಾರೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಕೈಕೊಂಡು ಬಲು ನೂತನ ಗಂಧ, ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜುನದಿ ನಿವಹಾಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು ಸದ್ಗುಣವ ಕದ್ದವರ ಅಘವ ಕದಿವನು ಅನಗ ಎಂದು ಎನಿಸಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣ.